ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ನ್ಯಾಯಸ್ಥಾಪಕರು ಮತ್ತು ರೂತಳು. ಈ ದಿನ ನಮ್ಮ ಕಾರ್ಯಕ್ರಮದ ಕೊನೆಯ ಅರ್ಧ ಭಾಗದಲ್ಲಿ ಪರಿಶುದ್ಧ ವಾಕ್ಯಗಳಲ್ಲಿ ಬರೆಯಲ್ಪಟ್ಟರುವ ಒಂದು ಹೃದಯಸ್ಪರ್ಶಿ ಪ್ರೇಮ ಕಥೆಯ ಕಡೆಗೆ ನೋಡುವುದಕ್ಕೆ ನಾವು ಉದ್ದೇಶಿಸಿದ್ದೇವೆ. ಹಾಗಾಗಿ ಎಲ್ಲೂ ಹೋಗಬೇಡಿ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಮೋಶೆಯ ಸೇವಕನಾದ ಯೆಹೋಶುವನು ಇಸ್ರಾಯೇಲರನ್ನು ಹೇಗೆ ಕಾನಾನ್ ದೇಶಕ್ಕೆ ನಡೆಸಿದನೆಂಬುದನ್ನು ನಾವು ನೋಡಿಕೊಂಡಿದ್ದೇವೆ. ಬಹಳ ಹಿಂದೆ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ ಹಾಗೆ ಯೆಹೋಶುವ ಮತ್ತು ಇಸ್ರಾಯೇಲರ ಶತ್ರುಗಳನ್ನು ನಾಶ ಮಾಡಿ ಸಮೃದ್ಧಿಕರವಾದ ಕಾನಾನ್ ದೇಶದೊಳಕ್ಕೆ ಅವರನ್ನು ಕರೆತರುವುದಕ್ಕೆ ದೇವರು ಹೇಗೆ ಅವರ ಮುಂದೆ ಹೋದನೆಂಬುದನ್ನು ನಾವು ಓದಿಕೊಂಡಿದ್ದೇವೆ. ಯೆಹೋಶುವನ ಪುಸ್ತಕವನ್ನು ಅನುಸರಿಸುವ ಎರಡು ಪರಿಶುದ್ಧ ಪುಸ್ತಕಗಳ ಕಡೆಗೆ ಈ ದಿನ ಗಮನ ಹರಿಸುವುದಕ್ಕೆ ನಾವು ಉದ್ದೇಶಿಸಿದ್ದೇವೆ. ಅವು ನ್ಯಾಯಸ್ಥಾಪಕರು ಮತ್ತು ರೂತಳ ಪುಸ್ತಕಗಳು. ಪ್ರವಾದಿಯಾದ ಯೆಹೋಶುವನ ಕಾಲ ಮತ್ತು ಪ್ರವಾದಿಯಾದ ದಾವಿದನ ಕಾಲದ ನಡುವೆ ಏನು ಸಂಭವಿಸಿತೆಂಬುದನ್ನು ಈ ಎರಡು ಪುಸ್ತಕಗಳು ನಮಗೆ ತೋರಿಸಿಕೊಡುತ್ತವೆ. ನ್ಯಾಯಸ್ಥಾಪಕರ ಪುಸ್ತಕವನ್ನು ನಾವು ನೋಡಿಕೊಳ್ಳುವುದಕ್ಕಿಂತ ಮೊದಲು ಯೆಹೋಶುವನು ತಾನು ಸಾಯುವುದಕ್ಕಿಂತ ಮುಂಚೆ ಇಸ್ರಾಯೇಲರಿಗೆ ಹೇಳಿದಂತ ಸಂದೇಶವನ್ನು ನಾವು ಓದಿಕೊಳ್ಳಬೇಕು. ಯೆಹೋಶುವನ ಪುಸ್ತಕದ ಕೊನೆಯ ಅಧ್ಯಾಯದಲ್ಲಿ ಐಗುಪ್ತದವರಿಂದ ಅವರನ್ನು ಬಿಡುಗಡೆ ಮಾಡಿ ಈಗ ಅವರು ವಾಸಿಸಿರುವ ಸುಂದರವಾದ ದೇಶವನ್ನು ಅವರಿಗೆ ಕೊಟ್ಟಂತ ಅವರ ದೇವರಾದ ಕರ್ತನನ್ನು ಪ್ರೀತಿಸಿ ಆತನಿಗೆ ವಿಧೇಯರಾಗಿರಬೇಕೆಂದು ಯೆಹೋಶುವನು ಇಸ್ರಾಯೇಲರ ಎಲ್ಲ ನಾಯಕರುಗಳನ್ನು ಭೇಟಿಯಾಗಿ ಅವರನ್ನು ಎಚ್ಚರಿಸಿದನು. ಯೆಹೋಶುವನು ತನ್ನ ಕೊನೆಯ ಸಂದೇಶದಲ್ಲಿ ಅವರಿಗೆ ಹೀಗೆ ಹೇಳಿದನು: ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಈ ಹೊತ್ತೆ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ಯೂಫ್ರಟಿಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳು, ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳು ಹೇಳಿರಿ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. ಆಗ ಇಸ್ರಾಯೇಲ್ ಜನಸಮೂಹವು ಯೆಹೋಶುವನಿಗೆ, ನಾವು ಯೆಹೋವನನ್ನೇ ಸೇವಿಸುವೆವು, ಆತನೇ ನಮ್ಮ ದೇವರು ಎಂದು ಉತ್ತರ ಕೊಟ್ಟರು. ನಿಜವಾಗಿಯೂ ಏನು ಸಂಭವಿಸಿತೆಂಬುದನ್ನು ಈಗ ನೋಡೋಣ. ನ್ಯಾಯಸ್ಥಾಪಕರ ಪುಸ್ತಕದ ಎರಡನೆಯ ಅಧ್ಯಾಯದಲ್ಲಿ ವಾಕ್ಯವು ಹೇಳುವುದೇನೆಂದರೆ, ಯೆಹೋಶುವನ ದಿನಗಳಲ್ಲಿ ಅವನ ಕಾಲದಿಂದ ಇನ್ನೂ ಜೀವಿಸುತ್ತಾ ಯೆಹೋವನು ಇಸ್ರಾಯೇಲರಿಗೋಸ್ಕರ ನಡೆಸಿದ ಮಹತ್ಕಾರ್ಯಗಳಿಗೆ ಸಾಕ್ಷಿಗಳಾಗಿದ್ದ ಹಿರಿಯರ ದಿನಗಳಲ್ಲಿಯೂ ಇಸ್ರಾಯೇಲರು ಯೆಹೋವನನ್ನು ಸೇವಿಸುತ್ತಿದ್ದರು. ಯೆಹೋವನ ಸೇವಕನಾದ ನೂನನ ಮಗ ಯೆಹೋಶುವನು 110 ವರ್ಷದವನಾಗಿ ಮರಣ ಹೊಂದಿದನು. ಅವನನ್ನು ಅವನ ಸ್ವಾಸ್ಥ್ಯ ಭೂಮಿಯಾದ ತಿಮ್ನಾತ್ ಹೆರೇಸ್ ಎಂಬಲ್ಲಿ ಸಮಾಧಿ ಮಾಡಿದರು. ಅದು ಎಫ್ರಾಯಿಮ್ ಪರ್ವತ ಪ್ರದೇಶದಲ್ಲಿರುವ ಗಾಶ್ ಬೆಟ್ಟದ ಉತ್ತರ ದಿಕ್ಕಿನಲ್ಲಿರುತ್ತದೆ. ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು, ಆತನು ಇಸ್ರಾಯೇಲರಿಗೋಸ್ಕರ ಮಾಡಿದ ಮಹತ್ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. ಈ ಇಸ್ರಾಯೇಲ್ಯರು ಬಾಳನ ಪ್ರತಿಮೆಗಳನ್ನು ಪೂಜಿಸಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ತಮ್ಮ ಪಿತೃಗಳನ್ನು ಐಗುಪ್ತದಿಂದ ಕರೆತಂದ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡಬಿದ್ದು ಯೆಹೋವನನ್ನು ರೇಗಿಸಿದರು. ಅವರು ಯೆಹೋವನನ್ನು ಬಿಟ್ಟು ಬಾಳ್ ಅಷ್ಟೋರೇತ್ ಎಂಬ ದೇವತೆಗಳನ್ನು ಪೂಜಿಸುವರಾದದರಿಂದ ಯೆಹೋವನ ಕೋಪವು ಅವರ ಮೇಲೆ ಉರಿಯ ಹತ್ತಿತು. ನ್ಯಾಯಸ್ಥಾಪಕರು 2:7 ವಚನದಿಂದ 13 ವಚನಗಳವರೆಗೆ. ಹೀಗೆ ಇಸ್ರಾಯೇಲ್ಯರು ತಮ್ಮ ದೇವರಾದ ಯೆಹೋವನನ್ನು ಮರೆತು ಬಿಟ್ಟರು. ಆತನನ್ನು ತಿರಸ್ಕರಿಸಿ ತಮ್ಮ ಸುತ್ತಲಿದ್ದ ಜನಾಂಗದವರುಗಳ ಧರ್ಮಗಳನ್ನು ಅನುಸರಿಸುವುದಕ್ಕೆ ಪ್ರಾರಂಭಿಸಿದರು. ಹೇಗೂ ಆ ಜನಾಂಗದವರು ನಿಜ ದೇವರನ್ನು ತಿಳಿದವರಾಗಿರಲಿಲ್ಲ ಮತ್ತು ಆತನ ವಾಕ್ಯವನ್ನು ಹೊಂದಿದವರಾಗಿರಲಿಲ್ಲ. ಅವರು ಬಾಳನನ್ನು ಪೂಜಿಸುವರಾಗಿದ್ದರು. ಬಾಳ್ ಎಂಬುದು ಕಾನಾನ್ ದೇಶದ ಜನರು ದೇವರೆಂಬುದಾಗಿ ಹೇಳಿಕೊಂಡಿದ್ದ ಒಂದು ವಿಗ್ರಹವಾಗಿತ್ತು. ಬಾಳನನ್ನು ಪ್ರತಿನಿಧಿಸುತ್ತಿದ್ದ ವಿಗ್ರಹಗಳನ್ನು ಅವರು ತಮಗಾಗಿ ಮಾಡಿಕೊಂಡು ಅವುಗಳನ್ನು ಪೂಜಿಸುತ್ತಿದ್ದರು. ಬಾಳನನ್ನು ಸ್ತುತಿಸುತ್ತಿದ್ದ ಜನಾಂಗಗಳು ತಾವು ದೇವರನ್ನು ಆರಾಧಿಸುತ್ತಿದ್ದೇವೆಂದು ಅಂದುಕೊಂಡಿದ್ದರು. ಆದರೆ ವಾಸ್ತವದ ಅದಲ್ಲ. ಅವರು ತಮ್ಮ ಸ್ವಂತ ಆಶಯಗಳನ್ನು ಮತ್ತು ಸೈತಾನನನ್ನು ಆರಾಧಿಸುತ್ತಿದ್ದರು. ಹಾಗಿದ್ದರೂ ಅವರು ಸೈತಾನನು ತಮ್ಮನ್ನು ಮೋಸಗೊಳಿಸುತ್ತಿದ್ದಾನೆಂದು ತಿಳಿದಿರಲಿಲ್ಲ. ಅವರು ತಮ್ಮ ಸುತ್ತಲಿದ್ದ ಜನಾಂಗದವರು ಮಾಡಿದ ಹಾಗೆ ದೇವರಾದ ಯಹೋವನನ್ನು ತಿರಸ್ಕರಿಸಿ ಬಾಳನನ್ನು ಪೂಜಿಸುವುದಕ್ಕೆ ಪ್ರಾರಂಭಿಸಿದ್ದು, ಯಾಕೆಂದರೆ ಸೈತಾನನು ಅನೇಕ ಇಸ್ರಾಯೇಲರನ್ನು ಮೋಸಗೊಳಿಸಿದ್ದನು. ಹಾಗಾಗಿ ದೇವರು ಸ್ಥಾಪಿಸಿದ್ದ ಮಾರ್ಗವನ್ನು, ಅಂದರೆ ಮೋಶೆಯ ಧರ್ಮಶಾಸ್ತ್ರದ ಮಾರ್ಗವನ್ನು ಮತ್ತು ಪಾಪವನ್ನೂ ಮುಚ್ಚುವುದಕ್ಕೆ ಯಜ್ಞವೇದಿಯ ಮೇಲಿನ ಪ್ರಾಣಿ ಸಮರ್ಪಣೆಯ ಮಾರ್ಗವನ್ನು ಇಸ್ರಾಯೇಲ್ಯರಲ್ಲಿ ಹೆಚ್ಚಿನವರು ಹೇಗೆ ತಿರಸ್ಕರಿಸಿದರೆಂಬುದನ್ನು ನಾವು ನೋಡುತ್ತೇವೆ. ದೇವರ ನೀತಿಯುಳ್ಳ ಮಾರ್ಗವನ್ನು ಅನುಸರಿಸುವುದರ ಬದಲಾಗಿ ಅವರು ಸುಳ್ಳಾದ, ಅಂದರೆ ಬಾಳನ ಜನಾಂಗದವರ ಮಾರ್ಗವನ್ನು ಅನುಸರಿಸಿದರು. ಸೀನಾಯಿ ಬೆಟ್ಟದ ಮೇಲೆ ದೇವರು ಮೋಶೆಗೆ ಹೇಳಿದಂಥ 10 ಆಜ್ಞೆಗಳನ್ನು ಮೊದಲನೆಯ ಆಜ್ಞೆ ಯಾವುದೆಂದರೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು, ನಿನ್ನ ದೇವರಾದ ಯಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವನಾಗಿಯೂ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೆಗೂ 1,000 ತಲೆಗಳವರೆಗೆ ದಯೆ ತೋರಿಸುವನಾಗಿಯೂ ಇದ್ದೇನೆ. ವಿಮೋಚನಕಾಂಡ ಪುಸ್ತಕ 20:3-6 ವಚನ. ಆದರೆ ಇಸ್ರಾಯೇಲ್ಯರಲ್ಲಿ ಹೆಚ್ಚಿನವರು ದೇವರಾದ ಯಹೋವನನ್ನು ಗೌರವಿಸಲಿಲ್ಲ. ಅದಕ್ಕಾಗಿಯೇ ದೇವರು ಅವರನ್ನು ಶಿಕ್ಷೆಗೊಳಪಡಿಸಿದನು. ನ್ಯಾಯಸ್ಥಾಪಕರ ಪುಸ್ತಕದ 2 ಮುಂದುವರಿಸುತ್ತಿದ್ದೇವೆ. ಅಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ಇಸ್ರಾಯೇಲ್ಯರು ಬಾಳನ ಪ್ರತಿಮೆಗಳನ್ನು ಪೂಜಿಸಿ ಯಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಇದರಿಂದ ಯಹೋವನ ಕೋಪವು ಅವರ ಮೇಲೆ ಉರಿಯ ಹತ್ತಿತು. ಆತನು ಅವರನ್ನು ಸೂರೆ ಮಾಡುವವರ ಕೈಗೆ ಒಪ್ಪಿಸಲು ಅವರು ಅವರನ್ನು ಸೂರೆ ಮಾಡಿದರು. ಆತನು ಅವರನ್ನು ಸುತ್ತಣ ವೈರಿಗಳಿಗೆ ಮಾರಿಬಿಟ್ಟನು. ಅವರು ಆ ಶತ್ರುಗಳ ಮುಂದೆ ನಿಲ್ಲಲಾರದವರಾದರು. ಯಹೋವನು ತಾನು ಮೊದಲೇ ಆಣೆಯಿಟ್ಟು ಹೇಳಿದಂತೆ ಎಲ್ಲಿ ಹೋದರೂ ಆತನ ಕೈ ಅವರಿಗೆ ವಿರೋಧವಾಗಿಯೇ ಇತ್ತು. ಅವರಿಗೆ ಬಹು ಸಂಕಟವಾಯಿತು. ನ್ಯಾಯಸ್ಥಾಪಕರು 2:11-14 ವಚನ. ಹೀಗೆ ಇಸ್ರಾಯೇಲ್ಯರು ತಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡು ಯಹೋವನನ್ನು ಹೇಗೆ ಪದೇ ಪದೇ ತಿರಸ್ಕರಿಸಿದರೆಂಬುದನ್ನು ನ್ಯಾಯಸ್ಥಾಪಕರ ಪುಸ್ತಕ ವಿವರಿಸುತ್ತದೆ. ಅವರು ತಮ್ಮ ಪಾಪವನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ನಾಶದಿಂದ ತಪ್ಪಿಸಿಕೊಳ್ಳಲು ಎನ್ನುವುದಕ್ಕೋಸ್ಕರವೇ ದೇವರು ಅವರನ್ನು ಶಿಕ್ಷಿಸಿ ಅವರ ಶತ್ರುಗಳ ಕೈಗೆ ಆಗಿದ್ದಾಗೆ ಒಪ್ಪಿಸುತ್ತಿದ್ದನು. ಪ್ರತಿ ಸಲವೂ ಇಸ್ರಾಯೇಲ್ಯರು ನಿಜವಾಗಿಯೂ ಪಶ್ಚಾತ್ತಾಪ ಪಡುತ್ತಿದ್ದರು. ಇದರಿಂದ ಅವರ ಶತ್ರುಗಳಿಂದ ಅವರನ್ನು ರಕ್ಷಿಸುವುದಕ್ಕಾಗಿ ದೇವರು ಅವರಿಗಾಗಿ ನಾಯಕರುಗಳನ್ನು, ಅಂದರೆ ನ್ಯಾಯಸ್ಥಾಪಕರನ್ನು ಎಬ್ಬಿಸಿದನು. ಕೇವಲ 300 ಜನರಿಂದ ಒಂದು ದೊಡ್ಡದಾದ ಮತ್ತು ಶಕ್ತಿಯುತ ಸೈನ್ಯವನ್ನು ಸೋಲಿಸಿದ ಗಿದಿಯೋನಂತಹ, ಅಥವಾ ಒಂಟಿಯಾಗಿ 1,000 ಸೈನಿಕರುಗಳನ್ನು ಜಯಿಸಿದ ಸಂಸೋನಂತಹ ನಾಯಕರುಗಳ ಕುರಿತಾಗಿ ನಿಮಗೆ ತಿಳಿಸುವುದಕ್ಕೆ ನಮಗೆ ಇಷ್ಟವುಂಟು. ಆದರೆ ಹೀಗೆ ಮಾಡುವುದಕ್ಕೆ ಸಮಯ ನಮಗೆ ಅವಕಾಶ ಕೊಡುತ್ತಿಲ್ಲ. ಬಹುಶಃ ಅಂಥವರ ಮನೋಹರವಾದ ಕಥೆಗಳನ್ನು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನೀವೇ ಓದಿಕೊಳ್ಳಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಪ್ರತಿ ಸಲವೂ ಇಸ್ರಾಯೇಲ್ಯರು ದೇವರಿಂದ ಮತ್ತು ಆತನ ವಾಕ್ಯದಿಂದ ದೂರವಾಗುತ್ತಿದ್ದರು. ಅವರು ತಮ್ಮ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ಹಿಂದಿರುಗಲಿ ಎನ್ನುವುದಕ್ಕಾಗಿ ದೇವರು ಅವರನ್ನು ಶಿಕ್ಷಿಸುತ್ತಿದ್ದನು ಎನ್ನುವುದನ್ನು ನ್ಯಾಯಸ್ಥಾಪಕರ ಪುಸ್ತಕವು ನಮಗೆ ತೋರಿಸಿಕೊಡುತ್ತದೆ. ಅವರು ಪಶ್ಚಾತ್ತಾಪಪಟ್ಟಾಗ ಅವರ ಶತ್ರುಗಳಿಂದ ಅವರನ್ನು ರಕ್ಷಿಸುವುದಕ್ಕಾಗಿ ದೇವರು ಅವರಿಗಾಗಿ ನಾಯಕರುಗಳನ್ನು ಒದಗಿಸಿಕೊಡುತ್ತಿದ್ದನು. ಸಂಕ್ಷಿಪ್ತದಲ್ಲಿ ಇದೇ ನ್ಯಾಯಸ್ಥಾಪಕರ ಪುಸ್ತಕದ ಕತೆ. ಹೌದು, ಇಸ್ರಾಯೇಲ್ಯರು ಮತ್ತೆ ಮತ್ತೆ ದೇವರಿಗೆ ವಿರೋಧವಾಗಿ ಪಾಪ ಮಾಡುತ್ತಿದ್ದರು. ಆದರೆ ಅವರ ಅಪನಂಬಿಕೆಯು ದೇವರ ನಂಬಿಗಸ್ತಿಕೆಯನ್ನು ತಡೆಹಿಡಿದಿತ್ತೋ? ಎಂದಿಗೂ ಇಲ್ಲ. ನಿಜವಾಗಿಯೂ ದೇವರು ಪಾಪ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಶಿಕ್ಷಿಸುತ್ತಾನೆ. ಆದರೆ ಆತನು ಇಸ್ರಾಯೇಲ್ ಜನಾಂಗವನ್ನು ಸಂಪೂರ್ಣವಾಗಿ ಸಂರಕ್ಷಿಸಿದ್ದನು. ಯಾಕೆಂದರೆ ನಿನ್ನ ಸಂತಾನದವರ ಮೂಲಕ ಭೂಲೋಕದ ಎಲ್ಲ ಜನರಿಗೆ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಬಹಳ ಹಿಂದೆ ದೇವರು ಅಬ್ರಹಾಮನಿಗೆ ಮಾಡಿದ್ದ ವಾಗ್ದಾನವನ್ನು ಆತನು ಮರೆತಿರಲಿಲ್ಲ. ಅಬ್ರಹಾಮನ ಸಂತತಿಯವರನ್ನು ಲೋಕದ ರಕ್ಷಕನು ತರುವಂತಹ ಒಂದು ಜನಾಂಗವನ್ನಾಗಿ ಮಾಡುವಂತೆ ದೇವರು ಸಂಕಲ್ಪ ಮಾಡಿಕೊಂಡಿದ್ದನು. ಇಸ್ರಾಯೇಲ್ಯರ ಪಾಪವಾಗಲಿ, ಫರೋಹನಾಗಲಿ, ಐಗುಪ್ತದ ಜನರಾಗಲಿ, ಕಾನಾನ್ ದೇಶದ ಜನರಾಗಲಿ, ಬಾಳನ ರೀತಿಯ ಸುಳ್ಳು ಧರ್ಮವಾಗಲಿ, ಕೊನೆಗೆ ಸೈತಾನನಾಗಲಿ, ಯಾವುದೂ ದೇವರ ಅದ್ಭುತವಾದ ರಚನೆಯನ್ನು ತಡೆಹಿಡಿಯುವುದಕ್ಕಾಗಲಿಲ್ಲ. ಇಸ್ರಾಯೇಲ್ ಜನಾಂಗದ ಮೂಲಕವಾಗಿ ಲೋಕಕ್ಕೆ ರಕ್ಷಕನನ್ನು ಕಳುಹಿಸುವಂತಹ ದೇವರ ಯೋಜನೆಯನ್ನು ಯಾವುದೂ ತಡೆಹಿಡಿಯುವುದಕ್ಕಾಗಲಿಲ್ಲ. ನ್ಯಾಯಸ್ಥಾಪಕರ ಪುಸ್ತಕವನ್ನು ಅನುಸರಿಸಿ ಬಂದಿರುವ ರೂತಳ ಪುಸ್ತಕವೆಂಬ ಒಂದು ಚಿಕ್ಕ ಪುಸ್ತಕದ ಕಡೆಗೆ ಈಗ ನಾವು ನೋಡಲೇಬೇಕು. ಈ ಪುಸ್ತಕದ ಕಥೆಯು ಒಂದು ಅದ್ಭುತವಾದ ಕಥೆಯಾಗಿದೆ. ಎಸೆದಿರುವ ವಾಸನೆಯ ಕಸದ ಮಧ್ಯದಲ್ಲಿ ಬೆಳೆದಿರುವ ಒಂದು ಸುಂದರವಾದ ಹೂವಿನ ಹಾಗೆ ಈ ಕಥೆಯಿದೆ. ಯಾಕೆಂದರೆ ಕೆಟ್ಟದಾದ ಮತ್ತು ನೀತಿಭ್ರಷ್ಟತೆಯ ಒಂದು ಜನಾಂಗದ ಮಧ್ಯದಲ್ಲಿ ದೇವರನ್ನು ಪ್ರೀತಿಸಿದ ಒಬ್ಬ ಸ್ತ್ರೀಯ ಕಥೆಯನ್ನು ಇದು ತಿಳಿಸುತ್ತದೆ. ಈ ದಿನ ನಾವು ನಿಮಗಾಗಿ ರೂತಳ ಪುಸ್ತಕವನ್ನು ಪೂರ್ತಿಯಾಗಿ ಓದುವುದಿಲ್ಲ, ಆದರೆ ನಿಮಗಾಗಿ ಇದನ್ನು ಸಂಕ್ಷಿಪ್ತವಾಗಿ ತಿಳಿಸುತ್ತೇವೆ. ನೀವು ಮೊದಲು ತಿಳಿಯಬೇಕಾದದ್ದೇನೆಂದರೆ ರೂತಳು ಒಬ್ಬ ವಿಧವೆ ಮತ್ತು ಅವಳು ಇಸ್ರಾಯೇಲ್ ಜನಾಂಗಕ್ಕೆ ಸೇರಿದವಳಲ್ಲ. ಅವಳು ಮೋವಾಬ್ ಜನರಿಗೆ ಸೇರಿದವಳಾಗಿದ್ದು ಇಸ್ರಾಯೇಲ್ ದೇಶದ ದಕ್ಷಿಣದಲ್ಲಿರುವ ಮೋವಾಬ್ ದೇಶದಲ್ಲಿಯೇ ವಾಸವಾಗಿದ್ದಳು. ಮೋವಾಬಿನ ಜನರು ವಿಗ್ರಹಾರಾಧಕರಾಗಿದ್ದು ಇಸ್ರಾಯೇಲ್ಯರ ಮತ್ತು ಇಸ್ರಾಯೇಲಿನ ದೇವರು ಇಬ್ಬರನ್ನು ನಿರ್ಲಕ್ಷಿಸಿದವರಾಗಿದ್ದರು. ರೂತಳು ಮೋವಾಬ್ ಜನಾಂಗಕ್ಕೆ ಸೇರಿದವಳಾಗಿದ್ದಳು, ಆದರೆ ಇದು ಅವಳಿಗೆ ಇಸ್ರಾಯೇಲ್ ದೇವರನ್ನು ನಿರ್ಲಕ್ಷಿಸುವುದಕ್ಕೆ ಕಾರಣವಾಗಲಿಲ್ಲ. ಇಲ್ಲ, ನಿಜ ಹೇಳಬೇಕೆಂದರೆ ರೂತಳು ತನ್ನ ಹೃದಯಪೂರ್ವಕವಾಗಿ ಇಸ್ರಾಯೇಲಿನ ದೇವರಲ್ಲಿ ನಂಬಿಕೆಯನ್ನಿಟ್ಟಿದ್ದಳು. ಐಗುಪ್ತರ ಕೈಗಳಿಂದ ಇಸ್ರಾಯೇಲ್ ಜನಸಮೂಹದವರನ್ನು ಬಿಡುಗಡೆ ಮಾಡುವುದಕ್ಕೆ ದೇವರಾದ ಕರ್ತನು ನಂಬಲಾಗದಂಥ ಅದ್ಭುತಗಳನ್ನು ಹೇಗೆ ಮಾಡಿದನೆಂಬುದನ್ನು ರೂತಳು ಕೇಳಿದ್ದಳು. ಮತ್ತು ದೇವರು ಸ್ಥಾಪಿಸಿದಂತಹ ರಕ್ಷಣೆಯ ಮಾರ್ಗಕ್ಕೆ ಸಂಬಂಧಿಸಿದಂತೆ ತೋರಾದಲ್ಲಿ ಬರೆಯಲ್ಪಟ್ಟಿರುವ ಪ್ರವಾದಿಯಾದ ಮೋಶೆಯ ಭರವಸೆಯುಳ್ಳ ಮಾತುಗಳನ್ನು ಸಹ ರೂತಳು ಕೇಳಿಸಿಕೊಂಡಿದ್ದಳು. ರೂತಳು ಹೃದಯಪೂರ್ವಕವಾಗಿ ಕರ್ತನಲ್ಲಿ ನಂಬಿಕೆ ಇಟ್ಟಿದ್ದಳು ಮತ್ತು ಇಸ್ರಾಯೇಲರಿಗೆ ಆತನು ಕಳುಹಿಸಿದ್ದ ಸಂದೇಶವನ್ನು ಒಪ್ಪಿಕೊಂಡಿದ್ದಳು. ಹಾಗಾಗಿ ರೂತಳಿಗೆ ಸಂಬಂಧಿಸಿದಂತೆ ನಾವು ಗಮನಿಸಬೇಕಾದದ್ದೇನೆಂದರೆ ಅವಳು ವಿಗ್ರಹಾರಾಧಕರ ಮಧ್ಯದಲ್ಲಿ ವಾಸಿಸಿದ್ದಳು. ರೂತಳ ತಂದೆ ತಾಯಿಯರು ವಿಗ್ರಹಾರಾಧಕರಾಗಿದ್ದರು. ರೂತಳು ಅವರ ಧರ್ಮದಲ್ಲಿ ಹುಟ್ಟಿದವಳಾಗಿದ್ದಳು. ಆದರೆ ಈಗ ರೂತಳು ತನ್ನ ತಂದೆಯ ಧರ್ಮವನ್ನು ನಂಬುವುದಕ್ಕೆ ಹಂಬಲಿಸುವಳಾಗಿರಲಿಲ್ಲ. ಇಸ್ರಾಯೇಲ್ಯರ ಒಬ್ಬನೇ ದೇವರಲ್ಲಿ ರೂತಳು ನಂಬಿಕೆ ಇಟ್ಟಿದ್ದಳು. ಈ ಪ್ರಕಾರ ರೂತಳು ಒಂದು ಆಯ್ಕೆಯನ್ನು ಮಾಡಬೇಕಾಗಿತ್ತು ಮತ್ತು ಇದು ಸುಲಭವಾದದ್ದಾಗಿರಲಿಲ್ಲ. ರೂತಳು ತನ್ನ ತಂದೆಯ ಮನೆಯಲ್ಲಿಯೇ ಉಳಿದುಕೊಂಡು ಅದೇ ಧರ್ಮದಲ್ಲಿ ಮುಂದುವರೆದು ಇಸ್ರಾಯೇಲ್ಯರ ದೇವರನ್ನು ಅರಿಯದಿದ್ದ ಒಬ್ಬ ಮನುಷ್ಯನನ್ನು ಮದುವೆಯಾಗಬೇಕೋ, ಅಥವಾ ಅವಳು ತನ್ನ ತಂದೆಯನ್ನು ಮತ್ತು ಅವರ ಧರ್ಮವನ್ನು ತಿರಸ್ಕರಿಸಿ ಇಸ್ರಾಯೇಲ್ಯರ ಕಡೆಗೆ ಬರಬೇಕೋ? ಇದು ರೂತಳು ಮಾಡಬೇಕಾಗಿದ್ದ ಕಷ್ಟಕರವಾದ ಆಯ್ಕೆಯಾಗಿತ್ತು. ರೂತಳು ಯಾವ ದಾರಿಯನ್ನು ಆರಿಸಿಕೊಂಡಳೆಂಬುದನ್ನು ಕಂಡುಕೊಳ್ಳುವುದಕ್ಕಿಂತ ಮೊದಲು ರೂತಳಿಗೆ ಓರ್ಫಾ ಎಂಬ ನಾದಿನಿ ಇದ್ದಳೆಂಬುದನ್ನು ಸಹ ನೀವು ತಿಳಿದುಕೊಳ್ಳಬೇಕು. ರೂತಳ ಹಾಗೆ ಓರ್ಫಳು ಸಹ ಇಸ್ರಾಯೇಲ್ಯರ ದೇವರನ್ನು ತಿಳಿದಿದ್ದಳು. ಹಾಗಾಗಿ ರೂತಳ ನಾದಿನಿಯೂ ಸಹ ತನ್ನ ತಂದೆಯ ಧರ್ಮದಲ್ಲಿ ಮುಂದುವರಿಯಬೇಕೋ ಅಥವಾ ಅಬ್ರಹಾಂ, ಇಸಾಕ್ ಮತ್ತು ಯಾಕೋಬರ ದೇವರಾದ ಕರ್ತನನ್ನು ಅನುಸರಿಸಬೇಕೋ ಎಂಬ ಆಯ್ಕೆಯನ್ನು ಮಾಡಬೇಕಾಗಿತ್ತು. ರೂತಳು ಮತ್ತು ಓರ್ಫಳು ಯಾವ ದಾರಿಯನ್ನು ಆರಿಸಿಕೊಂಡರು? ಓರ್ಫಳು ತನ್ನ ತಂದೆಯ ಮನೆಯಲ್ಲೇ ಉಳಿದುಕೊಂಡು ತನ್ನ ತಂದೆಯ ಧರ್ಮವನ್ನೇ ಹಂಚಿಕೊಂಡಿರುವ ಒಬ್ಬ ಮನುಷ್ಯನನ್ನು ಮದುವೆಯಾಗುವಂತಹ ಸುಲಭವಾದ ದಾರಿಯನ್ನು ಆರಿಸಿಕೊಂಡಳು. ಆದರೆ ರೂತಳು ತನ್ನ ತಂದೆಯ ಮನೆಯನ್ನು ಬಿಟ್ಟು ಇಸ್ರಾಯೇಲ್ ದೇಶಕ್ಕೆ ಹೋಗುವಂತಹ ಕಷ್ಟಕರವಾದ ದಾರಿಯನ್ನು ಆರಿಸಿಕೊಂಡಳು. ಯಾರೊಬ್ಬರೂ ಎರಡು ದೇವರುಗಳನ್ನು ಆರಾಧಿಸುವುದಿಲ್ಲವೆಂಬುದನ್ನು ರೂತಳು ತಿಳಿದಿದ್ದಳು. ಒಬ್ಬನು ಇಸ್ರಾಯೇಲ್ ದೇವರನ್ನು ಮತ್ತು ಮೋವಾಬ್ಯರ ವಿಗ್ರಹಗಳನ್ನು ಒಟ್ಟಿಗೆ ಆರಾಧಿಸುವುದಕ್ಕಾಗುವುದಿಲ್ಲ. ಅದಕ್ಕೋಸ್ಕರವೇ ರೂತಳು ತನ್ನ ತಂದೆಯ ಧರ್ಮವನ್ನು ತಿರಸ್ಕರಿಸಿದಳು. ಮನುಷ್ಯನಿಗೆ ವಿಧೇಯವಾಗುವುದಕ್ಕಿಂತಲೂ ದೇವರಿಗೆ ವಿಧೇಯವಾಗುವುದು ಉತ್ತಮವೆಂದು ರೂತಳು ತೀರ್ಮಾನಿಸಿದಳು. ನಿಜವಾದ ಜೀವಿಸುವ ದೇವರನ್ನು ಅನುಸರಿಸುವ ಕ್ರಮದಲ್ಲಿ ರೂತಳು ತನ್ನ ಕುಟುಂಬ ಮತ್ತು ಸ್ನೇಹಿತರಿಂದ ತಪ್ಪಾಗಿ ತಿಳಿಯಲ್ಪಡುವುದಕ್ಕೆ ಸಮ್ಮತಿಯುಳ್ಳವಳಾಗಿದ್ದಳು. ಉಲ್ಲೂಫ್ ಹೇಳುವ ಹಾಗೆ ಜೇನುತುಪ್ಪವನ್ನು ಇಷ್ಟಪಡುವವರು ಜೇನುನೊಣಗಳ ಧೈರ್ಯವುಳ್ಳವರಾಗಿರಬೇಕು. ಹಾಗಾಗಿ ರೂತಳು ತನ್ನ ತಂದೆಯ ಮನೆಯನ್ನು ಬಿಟ್ಟು ಇಸ್ರಾಯೇಲ್ ದೇಶದ ಕಡೆಗೆ ಪ್ರಯಾಣಿಸಿ ಬೆತ್ಲೆಹೇಮ್ ಎಂದು ಕರೆಯಲ್ಪಡುವ ಒಂದು ಚಿಕ್ಕ ಪಟ್ಟಣಕ್ಕೆ ಬಂದಳು. ಬೋವಜ್ ಎಂದು ಕರೆಯಲ್ಪಡುವ ವ್ಯಕ್ತಿಯೊಬ್ಬ ಬೆತ್ಲೆಹೇಮಿನಲ್ಲಿ ವಾಸವಾಗಿದ್ದನು. ಈ ಬೋವಜನು ನಮ್ಮ ಹಿಂದಿನ ಪಾಠದಲ್ಲಿ ನೋಡಿದಂತೆ ಎರಿಕೋ ಪಟ್ಟಣದ ಗೋಡೆಯ ನಾಶನದಿಂದ ತಪ್ಪಿಸಿಕೊಂಡ ಸ್ತ್ರೀಯಾದ ರಾಹಾಬಳ ಮಗ. ಬೋವಜನು ಒಬ್ಬ ನೀತಿವಂತ ಮನುಷ್ಯನಾಗಿದ್ದು ದೇವರ ವಾಕ್ಯದ ಹೇರಳವಾದ ಸಂಪತ್ತುಳ್ಳವನಾಗಿದ್ದನು. ಬೋವಜನು ಬೆಳೆಯನ್ನು ಬೆಳೆಯುವಂತಹ ಅನೇಕ ಭೂಮಿಗಳನ್ನು ಹೊಂದಿದ್ದ ಶ್ರೀಮಂತನೂ ಸಹ ಆಗಿದ್ದನು. ಆದರೆ ಅವನಿಗೆ ಹೆಂಡತಿ ಇರಲಿಲ್ಲ. ಈಗ ಬೆತ್ಲೆಹೇಮಿನಲ್ಲಿ ವಾಸವಾಗಿದ್ದ ರೂತಳು ಹೇಗೆ ಪ್ರತಿದಿನ ನಸುಕಿನಲ್ಲಿಯೇ ಎದ್ದು ಹೊಲಕ್ಕೆ ಹೋಗಿ ಕೊಯ್ಯುವವರು ಬಿಟ್ಟಿರುವ ಗೋಧಿಯನ್ನು ಹಕ್ಕಲಾಯುವ ಅಭ್ಯಾಸವನ್ನು ಮಾಡಿಕೊಂಡಿದ್ದಳೆಂಬುದನ್ನು ವಾಕ್ಯವು ವಿವರಿಸುತ್ತದೆ. ರೂತಳು ಒಬ್ಬ ಬಡ ಬೇಸಾಯಗಾರಳು ಮತ್ತು ಇಸ್ರಾಯೇಲರಿಗಾಗಿ ದೇವರು ಮೋಶೆಗೆ ಕೊಟ್ಟಂತಹ ಧರ್ಮಶಾಸ್ತ್ರಕ್ಕನುಸಾರವಾಗಿ ಬಡವರು ಈ ರೀತಿಯಲ್ಲಿ ಹಕ್ಕಲಾಯುವುದಕ್ಕೆ ಅವಕಾಶವಿತ್ತು. ಇದರಿಂದ ಅವರು ತಮ್ಮ ಹಸಿವನ್ನು ನೀಗಿಸಿಕೊಳ್ಳಬಹುದಿತ್ತು. ಈ ಪ್ರಕಾರ ರಾಹಾಬಳ ಮಗನಾದ ಬೋವಜನ ಹೊಲಕ್ಕೆ ಹೋಗಿ ಹಕ್ಕಲಾಯುವಂತೆ ದೇವರು ರೂತಳನ್ನು ಹೇಗೆ ನಡೆಸಿದನೆಂಬುದನ್ನು ವಾಕ್ಯವು ನಮಗೆ ತಿಳಿಸುತ್ತದೆ. ರೂತಳು ತನ್ನ ಹೊಲದಲ್ಲಿ ಹಕ್ಕಲಾಯುವುದನ್ನು ಕಂಡ ಬೋವಜನು ಆಕೆಯನ್ನು ಮಾತನಾಡಿಸಿದನು. ಬೋವಜನು ರೂತಳ ಗುಣಲಕ್ಷಣದ ಸೌಂದರ್ಯವನ್ನು ಬಹಳ ಬೇಗನೆ ಗುರುತಿಸಿದನು. ಬೋವಜನು ನೀತಿಯುಳ್ಳವನಾಗಿದ್ದು ರೂತಳು ಒಬ್ಬ ಸದ್ಗುಣವುಳ್ಳ ಸ್ತ್ರೀ ಎಂಬುದನ್ನು ಕಂಡನು. ಏನು ಸಂಭವಿಸಿತೆಂಬುದನ್ನು ನೀವು ಊಹಿಸುತ್ತೀರೋ? ಊಹಿಸುವುದಕ್ಕೆ ಇದು ಅಷ್ಟೇನು ಕಷ್ಟವಲ್ಲ. ಹೌದು, ಬೋವಜ ಮತ್ತು ರೂತಳು ಇಬ್ಬರೂ ಪ್ರೀತಿಯಲ್ಲಿ ಬಿದ್ದು ಹೋಗಿದ್ದರು ಮತ್ತು ಕೊನೆಗೆ ವಿವಾಹ ಕೂಡ ಆದರು. ರೂತಳು ತನ್ನ ಜೀವನದಲ್ಲಿ ದೇವರನ್ನು ಮತ್ತು ಆತನ ವಾಕ್ಯವನ್ನು ಮೊದಲ ಸ್ಥಾನದಲ್ಲಿಟ್ಟಳು. ಇದಕ್ಕಾಗಿ ದೇವರು ಅವಳನ್ನು ಆಶೀರ್ವದಿಸಿದನು. ಹಾಗಾಗಿ ವಾಕ್ಯವು ಹೇಳುವುದೇನೆಂದರೆ, ಬೋವಜನು ರೂತಳು ಒಬ್ಬ ಮಗನನ್ನು ಪಡೆದು ಅದಕ್ಕೆ ಒಬೇದ್ ಎಂದು ಹೆಸರಿಟ್ಟರು. ಒಬೇದನು ಇಷಯನಿಗೆ ತಂದೆಯಾದನು ಮತ್ತು ಇಷಯನು ಇಸ್ರಾಯೇಲ್ ಜನಾಂಗದವರ ದೊಡ್ಡ ಅರಸನು ಮತ್ತು ಅನೇಕ ಕೀರ್ತನೆಗಳನ್ನು ಬರೆದ ಪ್ರವಾದಿಯಾದ ದಾವೀದನಿಗೆ ತಂದೆಯಾದನು. ದಾವೀದನ ಸಂತಾನದಿಂದ ಲೋಕದ ರಕ್ಷಕನೂ ಮತ್ತು ಎಲ್ಲ ಪ್ರವಾದಿಗಳು ಪ್ರವಾದಿಸಿದ್ದ ವಿಮೋಚಕನು ಎಬ್ಬಿಸಲ್ಪಟ್ಟನು. ಈ ಪ್ರಕಾರ ಇಸ್ರಾಯೇಲ್ ಜನಾಂಗದವಳಲ್ಲದ ಒಬ್ಬ ಸ್ತ್ರೀಯಾಗಿದ್ದ ರೂತಳ ಜೀವಿತದಲ್ಲಿ ದೇವರು ಹೇಗೆ ಕಾರ್ಯ ಮಾಡಿದನೆಂಬುದನ್ನು ಈ ದಿನ ನಾವು ನೋಡಿಕೊಂಡೆವು. ನಮ್ಮ ಸುತ್ತಲಿರುವ ಜನಾಂಗಗಳ ಧರ್ಮಗಳನ್ನು ಅನುಸರಿಸುವುದಕ್ಕೆ ಇಸ್ರಾಯೇಲ್ಯರು ತಮ್ಮ ದೇವರನ್ನು ತಿರಸ್ಕರಿಸಿದ ವೇಳೆಯಲ್ಲಿ ರೂತಳು ಇಸ್ರಾಯೇಲ್ ದೇವರನ್ನು ಹಿಂಬಾಲಿಸುವುದಕ್ಕೆ ತನ್ನ ತಂದೆಯ ಧರ್ಮವನ್ನು ತಿರಸ್ಕರಿಸಿದ್ದಳು. ಹಾಗಾಗಿ ರೂತಳು ಬೆತ್ಲೆಹೇಮಿನಲ್ಲಿ ವಾಸಿಸುವಂತೆ ಮತ್ತು ಬೋವಜನನ್ನು ಮದುವೆಯಾಗಿ ಇಸ್ರಾಯೇಲ್ಯರ ಅರಸನಾದ ದಾವಿದನಿಗೆ ಮುತ್ತಜ್ಜಿಯಾಗುವಂತೆ ದೇವರು ಅವಳನ್ನು ನಡೆಸಿದನು. ಇದೆಲ್ಲದರಲ್ಲಿ ಈ ಮೊದಲೇ ಗೊತ್ತು ಮಾಡಲ್ಪಟ್ಟ ಹುಟ್ಟಬೇಕಾಗಿದ್ದ ಲೋಕದ ರಕ್ಷಕನು ಬೆತ್ಲೆಹೇಮ್ ಪಟ್ಟಣದಲ್ಲಿ ದಾವಿದನ ಸಂತತಿಯವರಿಂದ ಬರಬೇಕಾಗಿದ್ದರಿಂದ ಈ ಲೋಕಕ್ಕೆ ವಿಮೋಚಕನನ್ನು ತರುವುದಕ್ಕೆ ದೇವರು ತನ್ನ ಯೋಜನೆಯನ್ನು ಹೇಗೆ ಮುಂದುವರಿಸಿದನೆಂಬುದನ್ನು ನಾವು ನೋಡುತ್ತೇವೆ. ಇಲ್ಲಿಗೆ ನಾವು ನಿಲ್ಲಿಸಬೇಕು. ಮುಂದಿನ ಸಲ ದೇವರ ಚಿತ್ತವಾದರೆ ಬೋವಜ ಮತ್ತು ರೂತಳ ಸಂತತಿಯವರಿಂದ ಬೆತ್ಲೆಹೇಮಿನಲ್ಲಿ ಹುಟ್ಟಿದ್ದ ಪ್ರವಾದಿಯಾದ ದಾವಿದನ ಜೀವಿತವನ್ನು ವಿವರಿಸುವಂತಹ ಪುಸ್ತಕವನ್ನು ನಾವು ನೋಡಿಕೊಳ್ಳೋಣ. ನೀವು ಯಾರನ್ನು ಹೆಚ್ಚಾಗಿ ಇಷ್ಟಪಡುತ್ತೀರಿ ಎನ್ನುವ ಪ್ರಶ್ನೆಯೊಂದಿಗೆ ಈ ದಿನ ನಾವು ನಿಮಗೆ ವಿದಾಯ ಹೇಳುತ್ತಿದ್ದೇವೆ. ಸುಲಭವಾದ ದಾರಿಯನ್ನು ಆರಿಸಿಕೊಂಡ ಓರ್ಫಳನ್ನು ನೀವು ಹೆಚ್ಚು ಇಷ್ಟಪಡುತ್ತೀರೋ, ಅಥವಾ ಒಬ್ಬನೇ ನಿಜ ದೇವರನ್ನು ಹಿಂಬಾಲಿಸುವುದಕ್ಕಾಗಿ ತನ್ನ ತಂದೆಯ ಧರ್ಮವನ್ನು ತಿರಸ್ಕರಿಸಿದ ಧೈರ್ಯವಂತೆ ರೂತಳನ್ನು ಇಷ್ಟಪಡುತ್ತೀರೋ? ಪ್ರಿಯರೇ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಪ್ರವಾದಿಯಾದ ಯಹೋಶುವನು ತಾನು ಸಾಯುವುದಕ್ಕಿಂತ ಮೊದಲು ಇಸ್ರಾಯೇಲರಿಗೆ ಹೇಳಿರುವುದನ್ನು ಜ್ಞಾಪಿಸಿಕೊಳ್ಳುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ.